ನಮಸ್ಕಾರ, ಊಟಪಾಠಕ್ಕೆ ಸ್ವಾಗತ. ಇದು ಮೈಸೂರಿನ ಕೇಂದ್ರೀಯ ಆಹಾರ ತಾಂತ್ರಿಕ ಸಂಶೋಧನಾಲಯ, ನಿಮ್ಮದೇ CFTRIನ ಧ್ವನಿ ಪತ್ರಿಕೆ, ಪ್ರತಿಪಕ್ಷ ಜ್ಞಾನದ ಔತಣ. ಪೋಷಣೆ, ಆಹಾರ ವಿಜ್ಞಾನ, ಶುಚಿತ್ವ ಹಾಗೂ ಆಹಾರ ಸುರಕ್ಷತೆಯ ಮಾಹಿತಿಯನ್ನು ಪ್ರತಿ 15 ದಿನಕ್ಕೊಮ್ಮೆ ಊಟಪಾಠ ತರಲಿದೆ. ಇಂದಿನ ಊಟಪಾಠದ ಔತಣದಲ್ಲಿವೆ ಪ್ರೋಟೀನು ಎಂಬ ಚಾಕರಿ ಕುದುರೆ, ಅಡುಗೆಯ ಆವಿಷ್ಕಾರ ಹಾಗೂ ಮಹಿಳೆಯರ ಪೋಷಣೆ ಕುರಿತು CSIR CFTRIನ ಪ್ರಮುಖ ವಿಜ್ಞಾನಿ ಡಾಕ್ಟರ್ ಶ್ರೀದೇವಿ ಅನ್ನಪೂರ್ಣ ಸಿಂಗ್ ಅವರ ಜೊತೆಗೆ ಮಾತುಕತೆ. ಪ್ರೋಟೀನ್ ಎಂಬ ಚಾಕರಿ ಕುದುರೆ, ಪೋಷಣೆ ಎಂದಾಗ ಬಹುಶಃ ನಮಗೆಲ್ಲ ಮೊದಲು ನೆನಪಾಗುವುದು ಪ್ರೋಟೀನ್. ಪೌಷ್ಟಿಕ ಆಹಾರಗಳ ಪಟ್ಟಿಯಲ್ಲಿ ಪ್ರೋಟೀನ್ ಇರಲೇಬೇಕು. ಕೆಲವು ಆಹಾರಗಳು ಪ್ರೋಟೀನ್ ಅನ್ನು ಒದಗಿಸದೆ ಬೇರೆಲ್ಲ ಪೋಷಕಾಂಶಗಳನ್ನು ನಮಗೆ ಕೊಡುತ್ತಿದ್ದರೂ ಅವುಗಳನ್ನು ಪ್ರೋಟೀನ್ನ ಆಕರಗಳೆಂದು ಕರೆಯುವುದು ವಾಡಿಕೆ. ಹಾಗಾದರೆ ಪ್ರೋಟೀನ್ ಎಂದರೇನು, ಅವುಗಳ ಆಕರಗಳು ಯಾವುವು, ನಮ್ಮ ದೇಹದಲ್ಲಿ ಪ್ರೋಟೀನ್ ಏನೇನು ಕೆಲಸ ನಿರ್ವಹಿಸುತ್ತದೆ, ಈ ಮೂರು ಪ್ರಶ್ನೆಗಳಿಗೂ ಒಂದೇ ಪದ ಉತ್ತರ, ಅದೇನೆಂದರೆ ಎಲ್ಲವೂ, ಸರ್ವಸ್ವ. ಹೌದು, ಪ್ರೋಟೀನ್ಗಳು ನಾವು ಸೇವಿಸುವ ಎಲ್ಲಾ ಆಹಾರ ಪದಾರ್ಥಗಳಲ್ಲಿಯೂ ಇದೆ, ನಮ್ಮ ದೇಹಕ್ಕೆ ಅತ್ಯವಶ್ಯಕ ಕೂಡ. ಸ್ವೀಡಿಷ್ ಭಾಷೆಯಲ್ಲಿ ಪ್ರೋಟೀನ್ ಎಂಬ ಪದದ ಅರ್ಥ ಮೊದಲ ಸರಕು, ಅರ್ಥಾತ್ ಪ್ರೋಟೀನಿಗೆ ಪೋಷಕಾಂಶಗಳ ಪಟ್ಟಿಯಲ್ಲಿ ಮೊದಲ ಸ್ಥಾನ. 1838ರಲ್ಲಿ ಸ್ವೀಡನ್ ದೇಶದ ಖ್ಯಾತ ರಸಾಯನ ಶಾಸ್ತ್ರಜ್ಞ ಜಾನ್ ಜಾಕೋಬ್ ಬರ್ಜಿಲಿಯಸ್ ಈ ಪ್ರೋಟೀನ್ ಎಂಬ ಪದವನ್ನು ಪರಿಚಯಿಸಿದ. ಅವನ ಪ್ರಕಾರ ಪ್ರೋಟೀನ್ ಎಲ್ಲಾ ಜೀವರಾಶಿಗಳಿಗೂ ಅತ್ಯಂತ ಮೂಲವಾದ ವಸ್ತು, ಹಾಗಾಗಿ ಪ್ರೋಟೀನ್ ಆದ್ಯತೆಯ ಸ್ಥಾನದಲ್ಲಿ ಇರಬೇಕಾದದ್ದು, ಅದಕ್ಕೆ ಈ ಹೆಸರು. ಎಷ್ಟು ರೀತಿಯ ಪ್ರೋಟೀನ್ಗಳಿವೆ ಎಂದಿರಾ? ಖಂಡಿತವಾಗಿಯೂ ಲೆಕ್ಕ ಹಾಕಲಾಗದಷ್ಟು. ನಮ್ಮ ದೇಹದಲ್ಲಿ ಎಷ್ಟು ರೀತಿಯ ಪ್ರೋಟೀನ್ಗಳಿವೆ ಎನ್ನುವ ಮಾತು ಬಿಡಿ, ಅತಿ ಸಣ್ಣದಾದ ಬ್ಯಾಕ್ಟೀರಿಯಾಗಳಲ್ಲಿಯೂ ಪ್ರೋಟೀನ್ ಸಂಖ್ಯೆ ಕಡಿಮೆಯೇನೂ ಇಲ್ಲ. ನಮ್ಮ ದೇಹದಲ್ಲಿಯಂತೂ ಸುಮಾರು 20,000 ಪ್ರೋಟೀನ್ಗಳಿರಬಹುದು ಎಂದು ಅಂದಾಜು ಮಾಡಲಾಗಿದೆ. ಈ ಪ್ರೋಟೀನ್ಗಳ ಸಂಖ್ಯೆ ಅದರ ವೈವಿಧ್ಯತೆಯನ್ನು ತಿಳಿಸುತ್ತದೆಯಷ್ಟೇ. ನಮ್ಮ ದೇಹದಲ್ಲಿರುವ ನೀರಿನ ಅಂಶಗಳನ್ನೆಲ್ಲ ಕಳೆದರೆ ಉಳಿಯುವುದರಲ್ಲಿ ಅರ್ಧಕ್ಕರ್ಧ ಕೇವಲ ಸ್ನಾಯುವಿನ ಪ್ರೋಟೀನ್. ಇದಲ್ಲದೆ ರಕ್ತದಲ್ಲಿನ ಹಿಮೋಗ್ಲೋಬಿನ್ ಅನ್ನು, ನರಕೋಶದಲ್ಲಿರುವ ಪ್ರೋಟೀನು ಇತ್ಯಾದಿ ಬೇರೆ ಬೇರೆ. ಪ್ರೋಟೀನ್ಗಳು ಎಂದರೆ ಉದ್ದವಾದ ಸರಪಳಿಯಂತಹ ಪೌಷ್ಟಿಕ ಪದಾರ್ಥಗಳು. ಈ ಪ್ರೋಟೀನ್ಗಳನ್ನು ವಿವಿಧ ಬಣ್ಣಗಳ ಮಣಿಗಳನ್ನು ಸೇರಿಸಿ ಮಾಡಿದ ಹಾರಕ್ಕೂ ಹೋಲಿಸಬಹುದು. ಒಂದೊಂದು ಮಣಿಯು ಒಂದೊಂದು ಅಮೈನೋ ಆಮ್ಲ ಎನ್ನಬಹುದು. ನಮ್ಮ ದೇಹದಲ್ಲಿ ಒಂದು ಪ್ರೋಟೀನ್ನಲ್ಲಿರುವ ಅಮೈನೋ ಆಮ್ಲಗಳು ಬೇರೆಯಾಗಿ ಮತ್ತೊಂದು ಪ್ರೋಟೀನ್ ಆಗಿ ಜೋಡಣೆಯಾಗುತ್ತಿರುತ್ತವೆ. ಈ ಕ್ರಿಯೆ ನಿರಂತರವಾಗಿ ನಡೆಯುತ್ತಿರುತ್ತದೆ. ಬದುಕಿದಾಗಷ್ಟೇ ಅಲ್ಲ, ಮರಣಿಸಿದ ಮೇಲೂ ಕೂಡ ಈ ಕ್ರಿಯೆ ಮುಂದುವರಿಯುತ್ತಲೇ ಇರುತ್ತದೆ ಎನ್ನುವುದು ವಿಚಿತ್ರವಾದರೂ ಸತ್ಯ. ಇನ್ನೊಂದು ರೀತಿಯಲ್ಲಿ ಹೇಳಬೇಕಾದರೆ ನಮ್ಮ ದೇಹದಲ್ಲಿ ಏನೇ ನಡೆದರೂ ಅದಕ್ಕೆ ಕಾರಣ ಪ್ರೋಟೀನ್ನಲ್ಲಾಗುವ ಬದಲಾವಣೆ. ಕಣ್ಣೆವೆ ಮಿಟುಕುವುದಾಗಲಿ, ಕ್ರೀಡಾಪಟು ಓಡಲು ನೆರವಾಗುವ ಸ್ನಾಯುವಿನ ಬಿಗಿತ ಅಥವಾ ಎಡಬಿಡದೆ ಉಸಿರಾಟ, ಇವುಗಳೆಲ್ಲವೂ ನಡೆಯುವುದು ಸ್ನಾಯು ಪ್ರೋಟೀನ್ ಅನ್ನು ಹಿಗ್ಗಿ ಕುಗ್ಗುವುದರಿಂದಲೇ. ಪ್ರೋಟೀನ್ ನಮ್ಮ ದೇಹವನ್ನು ಕಟ್ಟಲು ಸಹಾಯ ಮಾಡುವ ಒಂದು ವಸ್ತು ಎಂದು ವಿವರಿಸುತ್ತಾರೆ. ಅದು ತಪ್ಪಲ್ಲ. ಹಾಗಂತ ಪ್ರೋಟೀನ್ನ ಕೆಲಸ ಅದೊಂದೇ ಅಲ್ಲ. ಜೀವಶಾಸ್ತ್ರಜ್ಞರು ಪ್ರೋಟೀನ್ಗಳನ್ನು ಜೀವಿಗಳ ಪ್ರಮುಖ ಚಾಲಕರೆಂದು ಕರೆಯುತ್ತಾರೆ. ಮತ್ತೆ ಯಾಕೆ ಈ ಪೋಷಣಾ ವಿಜ್ಞಾನಿಗಳು ಪ್ರೋಟೀನ್ ಅನ್ನು ಹೆಚ್ಚು ಸೇವಿಸಿ ಅಂತ ಒತ್ತಾಯಿಸಬೇಕು ಅಲ್ಲವೇ? ಅದಕ್ಕೂ ಕಾರಣ ನಮ್ಮ ದೇಹದಲ್ಲಿಯೇ ಇದೆ. ನಮ್ಮ ದೇಹವು ಪ್ರೋಟೀನ್ಗಳಲ್ಲಿ ಕಾಣುವ 20 ಅಮೈನೋ ಆಮ್ಲಗಳಲ್ಲಿ 10 ಬಗೆಯನ್ನಷ್ಟೇ ತಯಾರಿಸಬಲ್ಲವು. ದೇಹ ತಯಾರಿಸಲಾಗದ 10 ಅಮೈನೋ ಆಮ್ಲಗಳು ನಮ್ಮ ದೇಹಕ್ಕೆ ಅವಶ್ಯಕವೇ. ಹೀಗಾಗಿ ಅವನ್ನು ನಾವು ಆಹಾರದ ಮೂಲಕ ಪೂರೈಸಬೇಕಾಗುತ್ತದೆ. ಅವುಗಳನ್ನು ಎಸೆನ್ಷಿಯಲ್ ಅಥವಾ ಅವಶ್ಯಕ ಅಮೈನೋ ಆಮ್ಲಗಳೆಂದು ಕರೆಯುತ್ತಾರೆ. ದುರದೃಷ್ಟವಶಾತ್ ಈ ಪ್ರಪಂಚದಲ್ಲಿ ಎಲ್ಲಾ ಅವಶ್ಯಕ ಅಮೈನೋ ಆಮ್ಲಗಳನ್ನು ಪೂರೈಸುವ ಪರಿಪೂರ್ಣ ಆಹಾರವೇ ಇಲ್ಲ. ಹಾಲು ಮತ್ತು ಮೊಟ್ಟೆ ಸ್ವಲ್ಪ ಮಟ್ಟಿಗೆ ಈ ಎಲ್ಲಾ ಅಮೈನೋ ಆಮ್ಲಗಳನ್ನು ಒದಗಿಸಬಲ್ಲವು. ಮೀನು ಮತ್ತು ಮಾಂಸವು ಅವಶ್ಯಕ ಅಮೈನೋ ಆಮ್ಲಗಳನ್ನು ಒದಗಿಸಬಲ್ಲವು. ಆದರೆ ನಮ್ಮ ದೇಹಕ್ಕೆ ಅವಶ್ಯಕವಿರುವಷ್ಟು ಪ್ರಮಾಣದಲ್ಲಿ ಇವು ಪೂರೈಕೆ ಆಗುವುದಿಲ್ಲ. ಸಸ್ಯ ಮೊದಲಾದ ಪ್ರೋಟೀನ್ಗಳು ಕೆಲವು ಅವಶ್ಯಕ ಅಮೈನೋ ಆಮ್ಲಗಳನ್ನಷ್ಟೇ ಪೂರೈಸಬಲ್ಲವು. ಪ್ರೋಟೀನ್ಗಳು ನಮ್ಮ ದೇಹದಲ್ಲಿ ಮಾಡುವ ಕೆಲಸವೇನು? ಸರ್ವಸ್ವ. ಕೆಲವು ಪ್ರೋಟೀನ್ಗಳು ಕಿಣ್ವ ಅಂದರೆ ಎನ್ಝೈಮ್ಗಳಾಗಿ ವರ್ತಿಸುತ್ತವೆ, ಅರ್ಥಾತ್ ನಮ್ಮ ದೇಹದಲ್ಲಿ ನಡೆಯುವ ಅಸಂಖ್ಯ ರಾಸಾಯನಿಕ ಕ್ರಿಯೆಗಳನ್ನು ನಿರ್ವಹಿಸುತ್ತದೆ. ಉದಾಹರಣೆಗೆ ಪೆಪ್ಸಿನ್ ಒಂದು ಪ್ರೋಟೀನ್, ಇದು ಜೀರ್ಣಕ್ರಿಯೆಯಲ್ಲಿ ಬೇರೆಲ್ಲ ಪ್ರೋಟೀನ್ಗಳನ್ನು ಜೀರ್ಣಿಸುವ ಕೆಲಸ ಮಾಡುತ್ತದೆ. ಅಥವಾ ಜನಪ್ರಿಯವಾದ ಹಿಮೋಗ್ಲೋಬಿನ್ ಅನ್ನು ತೆಗೆದುಕೊಳ್ಳಿ, ಅದು ಎನ್ಝೈಮ್ ಅಲ್ಲ. ಹಿಮೋಗ್ಲೋಬಿನ್ ಆಕ್ಸಿಜನ್ ಅನ್ನು ತನ್ನೊಡನೆ ಒಯ್ಯುತ್ತದೆ. ಅದು ಏನನ್ನು ಸಾಗಿಸುತ್ತದೆ ಎಂಬುದು ಸುತ್ತಲಿನ ಪರಿಸರವನ್ನು ಅವಲಂಬಿಸಿದೆ. ಹಿಮೋಗ್ಲೋಬಿನ್ನ ಈ ಸಾಮರ್ಥ್ಯ ನಮಗೆ ಪ್ರಮುಖವಾದದ್ದು. ನಾವು ಉಸಿರಾಡುವ ಆಕ್ಸಿಜನ್ ವಿವಿಧ ಅಂಗಗಳಿಗೆ ಸಾಗಿಸಲು ಅದರ ಈ ಸಾಮರ್ಥ್ಯವೇ ಕಾರಣ. ಉಳಿದ ಪ್ರೋಟೀನ್ಗಳಲ್ಲಿ ಪ್ರಮುಖವಾದದ್ದು ಸ್ನಾಯುವಿನ ಪ್ರೋಟೀನ್ಗಳು. ಈ ಸ್ನಾಯು ಪ್ರೋಟೀನ್ಗಳು ಆಕಾರದಲ್ಲಿ ನಾರಿನಂತೆ ನೀಳವಾಗಿರುತ್ತವೆ. ಇವುಗಳಿಗೆ ಸ್ಥಿತಿಸ್ಥಾಪಕ ಗುಣವಿರುತ್ತದೆ, ಅಂದರೆ ಇವು ಹಿಗ್ಗಿ ಕುಗ್ಗಬಲ್ಲವು. ಸ್ನಾಯುಗಳ ಈ ಸಾಮರ್ಥ್ಯವೇ ನಮಗೆ ನಡೆದಾಡಲು, ಕೈಕಾಲು ಆಡಿಸಲು ಹಾಗೂ ವಿವಿಧ ಭಾಗಗಳಿಗೆ ರಕ್ತವನ್ನು ಹೃದಯವು ಪಂಪ್ ಮಾಡಲು ಸಹಾಯ ಮಾಡುತ್ತದೆ. ಪ್ರೋಟೀನ್ಗಳು ನಮ್ಮ ಭಾವನೆಗಳನ್ನು ನಿಯಂತ್ರಿಸುತ್ತವೆ. ಕೆಲವು ಪ್ರೋಟೀನ್ಗಳು ಅಮೈನೋ ಆಮ್ಲಗಳ ಪುಟ್ಟ ಸರಪಳಿಗಳು. ಇವುಗಳನ್ನು ಪೆಪ್ಟೈಡ್ಗಳೆಂದು ಕರೆಯುತ್ತಾರೆ. ಪೆಪ್ಟೈಡ್ಗಳಲ್ಲಿ ಬಹಳಷ್ಟು ಹಾರ್ಮೋನ್ಗಳು ಕೂಡ. ಕೆಲವನ್ನು ಔಷಧಗಳಾಗಿಯೂ ಬಳಸಬಹುದು. ಪೆಪ್ಟೈಡ್ಗಳಲ್ಲಿ ಕೆಲವು ನಮ್ಮ ಮೆದುಳಿಗೆ ಸಂದೇಶವನ್ನು ರವಾನಿಸುತ್ತವೆ. ಮೆದುಳು ಎಂಡಾರ್ಫಿನ್ ಎನ್ನುವ ಪ್ರೋಟೀನ್ಗಳನ್ನು ಉತ್ಪಾದಿಸುತ್ತವೆ. ಅವು ನಮ್ಮ ದುಗುಡಗಳನ್ನು ಹಾಗೂ ನೋವನ್ನು ಕಡಿಮೆ ಮಾಡುತ್ತವೆ. ನಿಮಗೆ ಇನ್ಸುಲಿನ್ ಗೊತ್ತಿರಬೇಕಲ್ಲ, ಅದೇ ಮಧುಮೇಹಿಗಳ ಔಷಧಿ. ಇದು ಒಂದು ಹಾರ್ಮೋನ್ ಮತ್ತು ಪೆಪ್ಟೈಡ್ ಕೂಡ. ಕೆಲವು ಪ್ರೋಟೀನ್ಗಳು ಇಲ್ಲದಿದ್ದರೆ ನಮ್ಮ ನರಮಂಡಲ ಸತ್ತ ಹಾಗೆಯೇ, ಯಾಕೆಂದರೆ ನರಗಳ ಪ್ರಚೋದನೆಗೆ ಹಾಗೂ ಮೆದುಳು ನೀಡಿದ ಸಂದೇಶವು ಬೇರೆ ನರಗಳಿಗೆ ತಲುಪಲು ಈ ಪ್ರೋಟೀನ್ಗಳು ಸಹಾಯ ಮಾಡುತ್ತದೆ. ಹಾಗಂತ ಕೆಟ್ಟ ಪ್ರೋಟೀನ್ಗಳು ಇಲ್ಲವೇ ಇಲ್ಲ ಅಂತಲ್ಲ. ನಾಗರ ಹಾವಿನ ವಿಷ ಕೂಡ ಒಂದು ಪ್ರೋಟೀನ್. ಇದು ನಮ್ಮ ನರವ್ಯವಸ್ಥೆಯನ್ನೇ ಅಸ್ತವ್ಯಸ್ತಗೊಳಿಸುವ ವಿಷವಾಗಿದೆ. ಹೌದು, ಪ್ರೋಟೀನ್ ಎಂದರೆ ಆಹಾರ, ಪೆಪ್ಟೈಡ್ ಎಂದರೆ ಜೀರ್ಣವಾದ ಪ್ರೋಟೀನ್. ಆದರೆ ಈ ಪ್ರೋಟೀನ್ ಎಂಬ ಗಾಣದೆತ್ತು ಇಲ್ಲದೆ ಬಹುಶಃ ಮನುಷ್ಯನ ದೇಹ ಎಂಬ ಯಂತ್ರವು ಕೆಲಸ ಮಾಡುವುದೇ ಅಸಾಧ್ಯ. ಬರ್ಜಿಲಿಯಸ್ ತಪ್ಪು ತಿಳುವಳಿಕೆಯಿಂದ ಪ್ರೋಟೀನ್ ಅನ್ನು ಆದ್ಯ ಸ್ಥಾನದ್ದು ಎಂದು ಹೆಸರಿಸುತ್ತಿರಬಹುದು, ಆದರೆ ಅದು ಖಂಡಿತ ತಪ್ಪಲ್ಲ.
ಅಡುಗೆ ಮನೆ ಒಲೆ ಹೊತ್ತಿದ್ದು ಯಾವಾಗ? ಇದು ಯಾರದ್ದೋ ಮನೆಯ ಕಥೆಯಲ್ಲ, ಯಾವುದೋ ಅಡಿಗೆ ಪುಸ್ತಕದ ಬಗ್ಗೆಯೂ ಅಲ್ಲ, ಅಥವಾ ರೆಸಿಪಿಯೂ ಅಲ್ಲ. ಹಾಗಾದರೆ ಇನ್ನೇನು ಎಂದು ಕೇಳಿದಿರಾ? ಮಾನವರು ಅಡುಗೆ ಮಾಡಲು ಪ್ರಾರಂಭಿಸಿದ್ದು ಯಾವಾಗ? ಈ ಪ್ರಶ್ನೆ ಕುತೂಹಲಕಾರಿ ಮತ್ತು ಮಹತ್ವದ್ದಾಗಿದೆ. ಯಾಕೆಂದ್ರೆ ಅಡುಗೆ ಇಲ್ಲದೆ ಹೋಗಿದ್ರೆ ಮಾನವನ ನಾಗರಿಕತೆಯು ಇಂದು ನಾವು ನೋಡುವಷ್ಟು ವಿಕಾಸ ಆಗುತ್ತಿರಲಿಲ್ಲ. ಇದರ ಸಾಕ್ಷಿಗಾಗಿ ದೂರ ಏನು ಹೋಗಬೇಕಾಗಿಲ್ಲ. ಪ್ರಾಣಿ ಜಗತ್ತಿನಲ್ಲಿ ನಮ್ಮ ಸೋದರ ಸಂಬಂಧಿಗಳಾದ ಚಿಂಪಾಂಜಿಗಳನ್ನೇ ನೋಡಿ. ಚಿಂಪಾಂಜಿಗಳು ಹಣ್ಣುಗಳನ್ನು ಕೀಳಲು ಅಥವಾ ಹುತ್ತದಿಂದ ಗೆದ್ದಲು ಹುಳುಗಳನ್ನು ಹೆಕ್ಕಲು ಕೆಲವು ಸಾಧನಗಳನ್ನು ಬಳಸುತ್ತವೆ. ನಿಜ, ಆ ಮಟ್ಟಿಗೆ ಅವು ನಮ್ಮಂತೆಯೇ ಸಾಧನ ಬಳಕೆ ಮಾಡುವ ಪ್ರಾಣಿಗಳು. ಆದರೆ ನಮಗೂ ಅವಕ್ಕೂ ಒಂದು ವ್ಯತ್ಯಾಸವಿದೆ. ಅವು ಬೆಂಕಿ ಎಂದರೆ ಬೆಚ್ಚಿ ಬೀಳುತ್ತವೆ. ಪಂಜು ಹಿಡಿದು ಚಿಂಪಾಂಜಿಗಳು ಗೆಡ್ಡೆ ಗೆಣಸನ್ನು ಆರಿಸಿಕೊಂಡಿದ್ದನ್ನು ಇಲ್ಲಿಯವರೆಗೂ ಯಾರು ಕಂಡಿದ್ದೇ ಇಲ್ಲ. ಮಾನವ ಇಂದು ಇಷ್ಟು ಮುಂದುವರೆದ ಪ್ರಾಣಿಯಾಗಲು ಬೆಂಕಿ ಮತ್ತು ಅಡುಗೆ ಕಾರಣವೆಂದರೆ ಅದು ಖಂಡಿತ ಅತಿಶಯೋಕ್ತಿಯಲ್ಲ. ಅಡುಗೆ ನಮಗೆ ಅನೇಕ ರೀತಿಯಲ್ಲಿ ಸಹಾಯ ಮಾಡಿದೆ. ಅದರಿಂದಾಗಿ ನಮಗೆ ಸಾಕಷ್ಟು ಬಿಡುವು ದೊರೆಯುವಂತಾಗಿದೆ. ಮಾನವನಿಗೆ ಪರಿಚಿತವಲ್ಲದ ಹಾಗೂ ಆಹಾರವೇ ಅಲ್ಲದ ಸಸ್ಯಗಳನ್ನು ಬೆಳೆಸಲು ಮತ್ತು ಬಳಸಲು ಈ ಬಿಡುವು ಸಹಾಯ ಮಾಡಿತು. ಹೊಸ ಹೊಸ ಸಾಧನಗಳನ್ನು ತಯಾರಿಸುವಂತೆ ಮಾನವನನ್ನು ಹುರಿದುಂಬಿಸಿತು. ಹಾಗೆಯೇ ಮಾನವನ ಬುದ್ಧಿ ಅರಳಲು ಪ್ರಚೋದಿಸಿತು ಎಂದರೆ ತಪ್ಪಾಗಲಾರದು. ಹಾಗಾದರೆ ನಾವು ಅಡುಗೆ ಮಾಡುವುದನ್ನು ಕಲಿತಿದ್ದು ಯಾವಾಗ? ಒಂದಂತೂ ನಿಜ, ನಾವು ಬೆಂಕಿ ಮತ್ತು ಅದರ ಉಪಯೋಗಗಳನ್ನು ಕಂಡುಕೊಂಡ ನಂತರವೇ ಅಡುಗೆ ಪ್ರಾರಂಭವಾಗಿತ್ತು. ಇದು ನಿಸ್ಸಂಶಯ. ಹಳೆಯ ಕಾಲದಲ್ಲಿ ಅಡುಗೆ ಎಂದರೆ ಬೆಂಕಿ ಬೇಕೇ ಬೇಕಾಗಿತ್ತು. ಇಂದಿನಂತೆ ವಿದ್ಯುತ್ ಅಥವಾ ಮೈಕ್ರೋವೇವ್ ಇರಲಿಲ್ಲ ನೋಡಿ. ಹಿಂದಿನ ಕಾಲದಲ್ಲಿ ಅಡುಗೆ ಎಂದರೆ ಕುದಿಸುವುದು, ಬೆಂಕಿಯಲ್ಲಿ ನೇರವಾಗಿ ಸುಡುವುದು, ಹುರಿಯುವುದು ಆಗಿತ್ತು. ಬೆಂಕಿಯನ್ನು ನಿಯಂತ್ರಿಸಲು ಮಾನವರು ಕಲಿತ ನಂತರವೇ ವಿವಿಧ ಬಗೆಯ ಅಡುಗೆ ಪ್ರಾರಂಭವಾಗಿತ್ತು. ಬೇರೆ ರೀತಿಯಲ್ಲಿ ಹೇಳುವುದಾದರೆ ಮಾನವರು ಬೆಂಕಿಯ ಮೇಲೆ ಹಿಡಿತ ಸಾಧಿಸಿದ ಮೇಲಷ್ಟೇ ಅಡುಗೆ ಮನೆ ಪ್ರಾರಂಭವಾಗಿತ್ತು. ನಾವು ಅಡುಗೆ ಮಾಡಲು ಯಾವಾಗ ಪ್ರಾರಂಭ ಮಾಡಿದೆವು? ಇದಕ್ಕೆ ಉತ್ತರ ಸರಳವಲ್ಲ ಬಿಡಿ. ಏಕೆಂದರೆ ಬೆಂಕಿಯಿಂದ ಬರುವ ಬೂದಿ ಮತ್ತು ಇದ್ದಿಲು ಸಹ ಉಳಿಯುವುದಿಲ್ಲ. ಆದ್ದರಿಂದಲೇ ಬೆಂಕಿಯ ಯಾವುದೇ ಪಳೆಯುಳಿಕೆಗಳಿಲ್ಲ. ಆದರೆ ಬುದ್ಧಿವಂತ ವಿಜ್ಞಾನಿಗಳಿಗೆ ಹಲವು ಪರೋಕ್ಷ ಸಂಗತಿಗಳೇ ಸಾಕು, ನೇರ ಪುರಾವೆಯ ಅಗತ್ಯವಿಲ್ಲ. ಇಂತಹ ಪುರಾವೆಗಳೆಂದರೆ ಸುಟ್ಟ ಮೂಳೆಗಳು, ಒಲೆಗಳಲ್ಲಿ ಹಿಮೋಗ್ಲೋಬಿನ್ ಅವಶೇಷಗಳು, ಹಲ್ಲಿನ ಸಂದಿಯಲ್ಲಿ ಸಿಕ್ಕಿಕೊಂಡ ಕಾಳಿನ ಕಣಗಳು, ನೆಲ ಅಗೆದಾಗ ದೊರೆತ ಬಹಳಷ್ಟು ವಸ್ತುಗಳು ನಮ್ಮ ಪೂರ್ವಜರು ಏನು ತಿನ್ನುತ್ತಿದ್ದರು ಮತ್ತು ಹೇಗೆ ಎಂಬುದರ ಬಗ್ಗೆ ನಮಗೆ ಸುಳಿವು ನೀಡುತ್ತದೆ. ಅಡುಗೆ ಎನ್ನುವುದು 30,000 ವರ್ಷಗಳಿಂದ ಹಿಡಿದು 2.5 ಲಕ್ಷ ವರ್ಷಗಳ ಹಿಂದಿನ ಅವಧಿಯಲ್ಲಿ ಎಲ್ಲೋ ಪ್ರಾರಂಭವಾಗಿದೆ ಎಂದು ನಂಬಲಾಗಿದೆ. ಮಾನವನ ಚರಿತ್ರೆಯಲ್ಲಿ ಇದನ್ನು ವಿಜ್ಞಾನಿಗಳು ಪೇಲಿಯೋಲಿಥಿಕ್ ಅಥವಾ ಶಿಲಾಯುಗ ಎಂದು ಕರೆಯುತ್ತಾರೆ. ಕಲ್ಲನ್ನು ಕಡೆದು ಕೊಡಲಿಯಾಗಿಸಿ ಅವುಗಳಿಂದ ಬೇಟೆಯಾಡಲು ಮನುಷ್ಯ ಕಲಿತ ಸಮಯ ಅದು. ಸಸ್ಯಹಾರಿಗಳಾಗಿದ್ದ ಮಾನವರು ಮಾಂಸಹಾರಿ ಪ್ರಾಣಿಗಳಾಗಿ ಬದಲಾಗಲು ಇದು ನಿಸ್ಸಂಶಯವಾಗಿ ಸಹಾಯ ಮಾಡಿತು. ಆದರೆ ವಾಸ್ತವವಾಗಿ ಅಡುಗೆಯ ನೇರ ಪುರಾವೆಗಳು ಶಿಲಾಯುಗದ ಕೊನೆಯಲ್ಲಿ ಕಂಡುಬರುತ್ತದೆ. ಇದು ಸುಮಾರು 10,000 to 30,000 ವರ್ಷಗಳ ಹಿಂದೆ ಇರಬಹುದು. ಮನುಷ್ಯನಿಗೆ ಬೆಂಕಿ ಕಾಡ್ಗಿಚ್ಚು ಅಥವಾ ಮಿಂಚಿನ ರೂಪದಲ್ಲಿ ಪರಿಚಯವಾಗಿತ್ತು. ಆದರೆ ಅನಂತರ ಇದನ್ನು ಅಡುಗೆಗಾಗಿ ಬಳಸಬಹುದು ಎಂದು ಕಂಡುಕೊಳ್ಳಲಾಯಿತು. ಕಂಡುಕೊಳ್ಳಲಾಯಿತು. ಬೆಂಕಿಯನ್ನು ಬಳಸಿದ ಆರಂಭಿಕ ಪುರಾವೆಗಳು ಇಸ್ರೇಲ್ನಲ್ಲಿರುವ ಕ್ವೆಸೆಮ್ ಮತ್ತು ಹೆಯೋನಿಮ್ ಎಂಬ ಆಳವಾದ ಗುಹೆಗಳಲ್ಲಿ ಕಂಡುಬಂದಿದೆ. ಆದರೆ ಈ ಬೆಂಕಿಯನ್ನು ಆಹಾರವನ್ನು ಬೇಯಿಸಲು ಬಳಸಲಾಗಿತ್ತೋ ಅಥವಾ ಇನ್ಯಾವುದಕ್ಕೋ ಎಂಬುದು ಸ್ಪಷ್ಟವಾಗಿಲ್ಲ. ಆಫ್ರಿಕಾದಲ್ಲಿರುವ ಸುಮಾರು 1.5 ಲಕ್ಷದಿಂದ 2.5 ಲಕ್ಷ ವರ್ಷಗಳ ಹಿಂದಿನ ಗುಹೆಗಳಲ್ಲಿ ಕೆಲವು ಸುಟ್ಟ ಮೂಳೆಗಳು ದೊರೆತಿವೆ. ಅವು ಬೇಯಿಸಿದ ಆಹಾರವಿರಬಹುದು ಅಥವಾ ಮೂಳೆಯನ್ನೇ ಸೌದೆಯನ್ನಾಗಿ ಬಳಸಿದ್ದಿರಬಹುದು. ಒಟ್ಟಾರೆ ಇವೆಲ್ಲವೂ ಮಾನವ ಯಾವುದೋ ಒಂದು ರೀತಿಯಲ್ಲಿ ಬೆಂಕಿಯನ್ನು ನಿಯಂತ್ರಿಸಲು ಕಲಿತಿದ್ದ ಎಂದು ತೋರಿಸುತ್ತದೆ. ಹಾಗಾದರೆ ಇದಕ್ಕೂ ಮೊದಲು ಆಹಾರವನ್ನು ಬೇಯಿಸುತ್ತಿರಲಿಲ್ಲವೇ? ಈ ಅವಧಿಗೆ ಮೊದಲು ಅಡುಗೆ ಮಾಡಲು ಅಥವಾ ಬೆಂಕಿಯನ್ನು ಬಳಸಿರುವುದಕ್ಕೆ ಯಾವುದೇ ಪುರಾವೆಗಳಿಲ್ಲ. ಆದಾಗ್ಯೂ ಮಾನವರ ಪೂರ್ವಜರಾದ ಆಸ್ಟ್ರೆಲೋಪಿಥೆಕನ್ಸ್ ಮತ್ತು ನಿಯಾಂಡರ್ತಲ ಜೀವಿಗಳು ಬೆಂಕಿಯನ್ನು ಬಳಸಿದ್ದರು. ದಕ್ಷಿಣ ಆಫ್ರಿಕಾದಲ್ಲಿ ವಂಡರ್ವರ್ಕ್ ಎಂಬಲ್ಲಿ ಇರುವ ಗುಹೆಯಲ್ಲಿ ಬೆಂಕಿ ಹೊತ್ತಿಸಿದ ಕುರುಹುಗಳು ಇವೆ. ಆದರೆ ಈ ಬೆಂಕಿಯನ್ನು ಕೃತಕವಾಗಿ ಹೊತ್ತಿಸಿರಬೇಕು, ಏಕೆಂದರೆ ಆ ಗುಹೆಯನ್ನು ಗಮನಿಸಿದರೆ ಸಹಜವಾಗಿ ನೈಸರ್ಗಿಕ ಬೆಂಕಿ ಸಂಭವಿಸುವ ಸಾಧ್ಯತೆಗಳು ಇಲ್ಲ. ಅಲ್ಲಿ ಕೆಲವು ಸುಟ್ಟ ಮೂಳೆಗಳು ದೊರೆತಿವೆ, ಆದರೆ ಅವುಗಳನ್ನು ಆಹಾರವಾಗಿ ಬಳಸಿದ್ದರೋ ಅಥವಾ ಇಂಧನವಾಗಿಯೋ ಎನ್ನುವುದು ಇಂದಿಗೂ ಪ್ರಶ್ನೆಯಾಗಿ ಉಳಿದಿದೆ. ನಿಜವಾಗಿ ಅಡುಗೆ ಮಾಡಲು ಪಾತ್ರೆಗಳು ಬೇಕೇ ಬೇಕು, ಅಂದರೆ ಅಡುಗೆ ಪ್ರಾರಂಭವಾಗಿದ್ದು ಕುಂಬಾರಿಕೆ ಕಲಿತ ನಂತರವೇ ಅಲ್ಲವೇ? ಕುಂಬಾರಿಕೆ ಸುಮಾರು 20,000 ವರ್ಷಗಳಷ್ಟು ಹಿಂದಿನದು. ಅಂದಮೇಲೆ ಅಡುಗೆ ಎನ್ನುವುದು ಪ್ರಾರಂಭವಾಗಿದ್ದು ಇಲ್ಲಿಂದ ಎಂದು ಸುಲಭವಾಗಿ ಹೇಳಿಬಿಡಬಹುದು. ಆಫ್ರಿಕಾ ಮತ್ತು ಉತ್ತರ ಅಮೆರಿಕಾದ ಪ್ರದೇಶಗಳಲ್ಲಿ ಕೆಲವು ಸುಟ್ಟ ಹೆಂಚುಗಳು ಕಂಡುಬಂದಿವೆ. ಅವು ಬಲು ಹೆಚ್ಚಿನ ಉಷ್ಣತೆಯಲ್ಲಿ ಕಾದಿರುವಂತಹವು. ಇದು ಬೆಂಕಿ ಇಲ್ಲದೆ ಸಾಧ್ಯವಿಲ್ಲ. ಹಾಗಾದರೆ ಅವುಗಳನ್ನು ಮಾಂಸ ಅಥವಾ ಮೊಟ್ಟೆಯನ್ನು ಬೇಯಿಸಲು ಥವಾ ರೀತಿ ಬಳಸಿರಬಹುದೇ? ಯಾವ ರೀತಿಯ ಅಡುಗೆ ಮೊದಲು ಪ್ರಾರಂಭವಾಗಿದ್ದಿರಬಹುದು? ವಿಜ್ಞಾನಿಗಳ ಪ್ರಕಾರ ಬೆಂಕಿಯಲ್ಲಿ ಸುಡುವ ವಿಧಾನವೇ ಮೊಟ್ಟ ಮೊದಲ ಅಡುಗೆ ವಿಧಾನವಾಗಿದೆ. ಇದಕ್ಕೆ ಬಯಲಲ್ಲಿ ಬಿದ್ದ ಬೆಂಕಿ ಸಾಕು. ಆಗಿನ ಕಾಲದಲ್ಲಿ, ಅಂದರೆ 40,000 ವರ್ಷಗಳ ಹಿಂದೆ, ಮನುಷ್ಯರು ಇದ್ದ ನೆಲೆಗಳಲ್ಲಿ ಬೆಂಕಿಯು ಇದ್ದ ಬಗ್ಗೆ ಕೆಲವು ಪ್ರದೇಶಗಳಲ್ಲಿ ಸಾಕ್ಷ್ಯಗಳು ಸಿಕ್ಕಿದ್ದರೂ ಅದನ್ನು ಅಡುಗೆ ಮಾಡಲು ಬಳಸಿದ್ದರೋ ಅಥವಾ ಮೈ ಕಾಯಿಸಲು ಬಳಸಿದ್ದರೋ ಎಂದು ಸ್ಪಷ್ಟವಾಗಿಲ್ಲ. ಅಡುಗೆ ಮನೆಯ ಮುಂದಿನ ಬೆಳವಣಿಗೆ ಎಂದರೆ ಕುದಿಸುವುದು ಅಥವಾ ಬೇಯಿಸುವುದು. ಪಶ್ಚಿಮ ಏಷ್ಯಾ ಮತ್ತು ಆಫ್ರಿಕಾದ ಕೆಲವು ಭಾಗಗಳಲ್ಲಿ ಕಲ್ಲಿನಿಂದ ಮಾಡಿದ ಒಲೆಗಳು ದೊರೆತಿವೆ. ಇವೆಲ್ಲ ಅಡುಗೆ ಮಾಡುತ್ತಿದ್ದಕ್ಕೆ ಪುರಾವೆಗಳು. ಬಹುಶಃ ರೊಟ್ಟಿಗಳನ್ನು ಸುಡಲು ಇವನ್ನು ಬಳಸುತ್ತಿದ್ದಿರಬೇಕು. ಉತ್ತರ ಅಮೆರಿಕಾದಲ್ಲಿ 20,000 ವರ್ಷಗಳಷ್ಟು ಹಳೆಯ ಕುದಿಸುವ ಹೊಂಡಗಳನ್ನು ನೋಡಬಹುದು. ಈ ಹೊಂಡಗಳ ಒಳಮೈಗೆ ತೊಗಲಿನ ಹೊದಿಕೆ ಇದೆ, ಒಳಗೆ ಬೆಂಕಿ ಉರಿಸಿದ ಕುರುಹುಗಳಿವೆ. ಈ ತೊಗಲಿನ ಚೀಲಗಳಲ್ಲಿ ನೀರನ್ನು ತುಂಬಿ ಹೊರಗೆ ಬೆಂಕಿ ಇಟ್ಟು ನೀರನ್ನು ಕುದಿಸಲಾಗುತ್ತಿತ್ತು ಎಂದು ನಂಬಲಾಗಿದೆ. ಈ ರೀತಿಯಾಗಿ ಆಹಾರವನ್ನು ಕುದಿಸಿ ಬೇಯಿಸುತ್ತಿದ್ದಿರಬಹುದು ಎಂದು ನಂಬಲಾಗಿದೆ. ಇವುಗಳ ಜೊತೆಗೆ ಸಾಕಷ್ಟು ನೆಣವೂ ಕೂಡ ಕಂಡುಬಂದಿದೆ. ಬಹುಶಃ ಇಲ್ಲಿ ಪುಡಿ ಮಾಡಿದ ಮೂಳೆಗಳನ್ನು ಕುದಿಸುತ್ತಿದ್ದರು ಅನಿಸುತ್ತೆ. ಅಷ್ಟೇ ಅಲ್ಲದೆ ನೆಣವನ್ನು ತೆಗೆಯಲು ಇದನ್ನು ಬಳಸುತ್ತಿದ್ದರು ಎಂದು ಊಹಿಸಬಹುದು. ಅಡುಗೆ ಎನ್ನುವುದು ಒಂದು ಸ್ಥಳದಲ್ಲಿ ಆವಿಷ್ಕಾರವಾಗಿ ಇತರ ಸ್ಥಳಗಳಿಗೆ ಹರಡಿತೋ ಅಥವಾ ಇನ್ನೊಂದು ಪ್ರತ್ಯೇಕ ಬುಡಕಟ್ಟು ಜನಾಂಗದವರು ಬೇರೆ ಬೇರೆ ಸಮಯದಲ್ಲಿ ಪ್ರತ್ಯೇಕ ಸ್ಥಳಗಳಲ್ಲಿ ಕಂಡುಕೊಂಡರೋ? ಈ ಎಲ್ಲ ಪ್ರಶ್ನೆಗಳಿಗೆ ಸುಲಭವಾದ ಉತ್ತರವಿಲ್ಲ ಬಿಡಿ. ಸದ್ಯಕ್ಕೆ ಅಡುಗೆ ಎಂಬ ಪ್ರಕ್ರಿಯೆ ಏಕಕಾಲದಲ್ಲಿ ಅಥವಾ ಬೇರೆ ಬೇರೆ ಕಾಲಗಳಲ್ಲಿ ಹಲವಾರು ಸ್ಥಳಗಳಲ್ಲಿ ಹುಟ್ಟಿಕೊಂಡಿತು ಎನ್ನಬಹುದು ಅಷ್ಟೆ. ನಾಳೆ ನೀವು ಒಲೆ ಹೊತ್ತಿಸುವ ಮೊದಲು ಅಥವಾ ಮೈಕ್ರೋವೇವ್ ಸ್ವಿಚ್ ಒತ್ತುವ ಮೊದಲು ಈ ಅಡುಗೆ ಎನ್ನುವ ವಿಜ್ಞಾನವು ನಮ್ಮ ಮನೆಯೊಳಗೆ ಹೇಗೆ ಲಗ್ಗೆ ಇಟ್ಟಿರಬಹುದು ಒಮ್ಮೆ ಯೋಚಿಸಿಕೊಳ್ಳಿ.
ಪೋಷಣೆ ಎಂದ ಕೂಡಲೇ ನಮಗೆ ನೆನಪಾಗುವುದು ಒಳ್ಳೆಯ ಊಟ. ಒಳ್ಳೆಯ ರುಚಿಕಟ್ಟಾದ ಊಟವಷ್ಟೇ ಪೋಷಣೆಯಲ್ಲ, ಆ ಊಟದಲ್ಲಿ ಏನಿದೆ ಎನ್ನುವುದು ಮುಖ್ಯವಾಗುತ್ತದೆ. ಅಷ್ಟೇ ಅಲ್ಲ, ಅದನ್ನು ಸೇವಿಸುವವರು ಯಾರು ಎನ್ನುವುದು ಮುಖ್ಯ. ಇದು ಮಹಿಳೆಯರು ಆರೋಗ್ಯವಾಗಿರಲು ಎಂತಹ ಪೋಷಣೆ ಇರಬೇಕು ಎಂಬ ಬಗ್ಗೆ ಕೆಲವು ವಿಷಯಗಳನ್ನು ನಮಗೆ ತಿಳಿಸಿಕೊಡುತ್ತಿದ್ದಾರೆ ಸಿಎಸ್ಐಆರ್ ಸಿಎಫ್ಟಿಆರ್ಐನ ಮುಖ್ಯ ವಿಜ್ಞಾನಿ ಡಾಕ್ಟರ್ ಶ್ರೀದೇವಿ ಅನ್ನಪೂರ್ಣ ಸಿಂಗ್. ಬನ್ನಿ, ಅವರು ಏನು ಹೇಳುತ್ತಿದ್ದಾರೆ ಕೇಳೋಣ.
ನಮಸ್ಕಾರ ಮೇಡಮ್.
ನಮಸ್ಕಾರ. ಹಾಗಾದ್ರೆ ಮಹಿಳೆಯರಿಗೆ ವಿಶೇಷ ಪೋಷಣೆ ಬೇಕೇ, ಅದು ಯಾಕೆ?
ಮಹಿಳೆಯರಿಗೆ ವಿಶೇಷ ಪೋಷಣೆ ಬೇಕಾ? ಖಂಡಿತ ಬೇಕು. ನಾವು ಮಹಿಳೆಯರ ಬಗ್ಗೆ ಮಾತನಾಡುವಾಗ ಮುಖ್ಯವಾಗಿ ಗಮನದಲ್ಲಿ ಇಟ್ಟುಕೊಳ್ಳಬೇಕಾದದ್ದು ಅಂದ್ರೆ, ಮುಟ್ಟಿನ ಸಮಯದಲ್ಲಿ ಮಕ್ಕಳನ್ನ ಹೆರುವ ವಯಸ್ಸಿನಲ್ಲಿ ಹಾಗೂ ಹೆರಿಗೆ ಸಮಯಗಳಲ್ಲಿ ಅವರ ದೇಹದಲ್ಲಿ ಹಾರ್ಮೋನ್ಗಳಲ್ಲಿ ಬದಲಾವಣೆ ಉಂಟಾಗುತ್ತೆ. ಇದರಿಂದಾಗಿ ಮಹಿಳೆಯರಲ್ಲಿ ಕ್ಯಾಲ್ಸಿಯಂ, ಕಬ್ಬಿಣ, ಫೋಲಿಕ್ ಆಮ್ಲಗಳು ಇಂತಹ ವಿಶೇಷ ಪೋಷಕಾಂಶಗಳು ಬೇಕಾಗುತ್ತೆ. ಅದರಲ್ಲಿಯೂ ಈ ಫೋಲಿಕ್ ಆಮ್ಲ ಬಹಳ ಮುಖ್ಯ. ಯಾಕೆ ಅಂತಂದ್ರೆ, ಇದರ ಕೊರತೆ ಹುಟ್ಟುವ ಮಗುವಿನ ಆರೋಗ್ಯವನ್ನ ಸಹ ಬಾಧಿಸಬಹುದು. ಭಾರತದಲ್ಲಿ ಬಹಳಷ್ಟು ಮಹಿಳೆಯರಿಗೆ ಸಸ್ಯಾಹಾರವೇ ಪ್ರಧಾನ. ಇದರ ಅರ್ಥ ಕಬ್ಬಿಣದ ಅಂಶ ಮಿತಿಯಾಗಿರುತ್ತೆ ಸಸ್ಯಾಹಾರದಲ್ಲಿ ಅಂತ ಅಷ್ಟೆ. ಹೀಗಾಗಿ ಇದನ್ನ ಪೂರಕ ಪೋಷಕಾಂಶಗಳ ಮೂಲಕ ಒದಗಿಸಬೇಕು. ಹಿಮೋಗ್ಲೋಬಿನ್ನಲ್ಲಿ ಕಬ್ಬಿಣದ ಅಂಶ ಬಲು ಅವಶ್ಯಕ ಅನ್ನೋದು ನಮ್ಮೆಲ್ಲರಿಗೂ ತಿಳಿದಿರುವಂತಹ ವಿಷಯ. ಹಿಮೋಗ್ಲೋಬಿನ್ ರಕ್ತ ಕಣಗಳಲ್ಲಿ ಇರುತ್ತೆ ಮತ್ತು ಇದು ಆಕ್ಸಿಜನ್ ಮತ್ತೆ ಕಾರ್ಬನ್ ಡೈಆಕ್ಸೈಡ್ ಗಳನ್ನ ದೇಹದ ವಿವಿಧ ಭಾಗಗಳಿಗೆ ಪೂರೈಸೋದಕ್ಕೆ ನೆರವಾಗುತ್ತೆ. ಕಬ್ಬಿಣ ಇಲ್ದಿದ್ರೆ ಹಿಮೋಗ್ಲೋಬಿನ್ ಕೂಡ ಕಡಿಮೆ ಆಗ್ಬಿಡುತ್ತೆ. ಅಂತಹ ಸಂದರ್ಭದಲ್ಲಿ ನಾವು ಅನಿಮಿಕ್ ಅಥವಾ ರಕ್ತಹೀನತೆಯ ರೋಗಿಗಳಾಗ್ತೇವೆ. ಹೀಗಾದಾಗ ನಮ್ಮ ಸಾಮರ್ಥ್ಯ ಕೂಡ ಕುಗ್ಗಿ ಹೋಗುತ್ತೆ. ವಯಸ್ಸಾದ ಮಹಿಳೆಯರು ಅಂದ್ರೆ ಸುಮಾರು 50-70 ವರ್ಷ ವಯಸ್ಸಿನೊಳಗೆ ಇರುವಂತಹ ದೇಹದಲ್ಲಿ ಕೆಲವು ಹಾರ್ಮೋನ್ಗಳ ಪ್ರಮಾಣ ಕುಸಿದಿರುತ್ತೆ. ಇದರಿಂದಾಗಿ ಮೂಳೆಯಲ್ಲಿರುವಂತಹ ಕ್ಯಾಲ್ಸಿಯಂ ಪ್ರಮಾಣ ಸಹ ಕರಗಿ ಮೂಳೆಗಳು ದುರ್ಬಲವಾಗ್ತಾ ಹೋಗುತ್ತೆ. ಇದನ್ನ ಆಸ್ಟಿಯೋಪೋರೋಸಿಸ್ ಅಂತ ಕರಿತೀವಿ. ಇಂತಹ ಸಂದರ್ಭದಲ್ಲಿ ಅದರಲ್ಲೂ ಈ ಮುಟ್ಟು ನಿಂತ ನಂತರದ ದಿನಗಳಲ್ಲಿ ಹೆಚ್ಚಿನ ಕ್ಯಾಲ್ಸಿಯಂ ಪೂರೈಸದಿದ್ರೆ ಮೂಳೆಗಳು ಮುರಿಯುವಂತಹ ಸಾಧ್ಯತೆ ಹೆಚ್ಚಿರುತ್ತೆ.
ಹಾಗಾದ್ರೆ ಹೆಣ್ಮಕ್ಳಿಗೆ ಎಂತಹ ಪೋಷಣೆ ಸಿಗ್ಬೇಕು ಮೇಡಮ್?
ಸಾಮಾನ್ಯವಾಗಿ ಹೇಳೋದಾದ್ರೆ ನಮ್ಮ ಭಾರತೀಯ ಹೆಣ್ಮಕ್ಳಲ್ಲಿ ರಕ್ತಹೀನತೆ ಇದೆ. ಯಾಕೆಂದ್ರೆ ಆಗ್ಲೇ ಹೇಳ್ದ ಹಾಗೆ ಬಹುತೇಕ ಜನ ಸಸ್ಯಾಹಾರವನ್ನೇ ಸೇವಿಸ್ತಾರೆ. ನಾನು ಆಗ್ಲೇ ಹೇಳ್ದ ಹಾಗೆ ಹಾರ್ಮೋನ್ಗಳ ಮಟ್ಟದಲ್ಲಿ ಆಗುವಂತಹ ಬದಲಾವಣೆಗಳಿಂದ ಈ ಮಕ್ಕಳು ರಕ್ತಹೀನರಾಗಬಹುದು. ಆಹಾರದಲ್ಲಿ ಕಬ್ಬಿಣದ ಅಂಶವನ್ನ ಸರಿಯಾಗಿ ಪೂರೈಸದಿದ್ರೆ ಅದು ಬಲು ತೀವ್ರತರನಾದಂತಹ ರಕ್ತಹೀನತೆಗೆ ದಾರಿ ಮಾಡಿಕೊಡುತ್ತೆ. ಈ ರೀತಿ ಪರಿಸ್ಥಿತಿಯಲ್ಲಿ ಅವರಿಗೆ ತಮ್ಮ ನಿತ್ಯದ ಕೆಲಸಗಳನ್ನ ಮಾಡಿಕೊಳ್ಳೋದು ಸಹ ಕಷ್ಟವಾಗ್ಬಿಡುತ್ತೆ. ಅನಂತರದ ದಿನಗಳಲ್ಲಿ ಮಕ್ಕಳನ್ನ ಹೆರುವುದು ಸಹ ಕಷ್ಟವೇ. ಯಾಕೆಂದ್ರೆ ಈಗ ಹೊಟ್ಟೆಯಲ್ಲಿ ಬೆಳೆಯುವಂತಹ ಮಗುವಿಗೆ ತಕ್ಕ ಪೋಷಣೆಯನ್ನ ಅವರ ದೇಹ ಪೂರೈಸದೆ ಹೋಗಬಹುದು. ಈಗ ಕಬ್ಬಿಣದ ಅಂಶವನ್ನ ತೆಗೆದುಕೊಳ್ಳೋಣ. ಆಹಾರದಲ್ಲಿ ಎರಡು ಬಗೆಯ ಕಬ್ಬಿಣದ ಪೋಷಕಾಂಶಗಳಿದೆ. ಇವುಗಳನ್ನ ಹೀಮ್ ಕಬ್ಬಿಣ ಹಾಗೂ ಹೀಮ್ ಅಲ್ಲದ ಕಬ್ಬಿಣ ಅಂತ ಗುರುತಿಸ್ತಾರೆ. ಹೀಮ್ ಕಬ್ಬಿಣದ ಅಂಶ ಸಾಮಾನ್ಯವಾಗಿ ಈ ಮಾಂಸ ಹಾಗೂ ಇತರೆ ಪ್ರಾಣಿಜನ್ಯ ಆಹಾರ ಅಂದ್ರೆ ನಾನ್ ವೆಜ್ ಆಹಾರದಲ್ಲಿ ಸಿಗುತ್ತೆ. ಹೀಮ್ ಅಲ್ಲದ ಕಬ್ಬಿಣ ಅಂತ ಒಂದಿದೆ, ಅದು ಸಸ್ಯಾಹಾರಗಳಿಂದ ಅಂದ್ರೆ ವೆಜಿಟೇರಿಯನ್ ಆಹಾರದಿಂದ ಸಿಗುತ್ತೆ. ಈ ಹೀಮ್ ಅಲ್ಲದ ಕಬ್ಬಿಣವನ್ನ ಅರಗಿಸಿಕೊಳ್ಳೋದು ಸ್ವಲ್ಪ ಕಷ್ಟ. ಇದನ್ನ ನಮ್ಮ ದೇಹ ಹೀರ್ಕೊಳ್ಳುವುದು ಸಹ ಕಡಿಮೆ. ಸಸ್ಯಾಹಾರವನ್ನಷ್ಟೇ ತಿನ್ನುವವರಲ್ಲಿ ರಕ್ತಹೀನತೆ ಹೆಚ್ಚು ಕಾಣೋದಕ್ಕೆ ಇದೇ ಕಾರಣ. ಇನ್ನು ನಾವು ತಿನ್ನುವಂತಹ ಆಹಾರಗಳಲ್ಲಿ ಪ್ರೋಟೀನ್ಗಳಲ್ಲಿ ಹಲವದರಲ್ಲಿ ಫೈಟೇಟ್ ಅನ್ನುವಂತಹ ಅಂಶಗಳಿರುತ್ತೆ. ಇದೇನ್ ಮಾಡುತ್ತೆ, ಈ ಕಬ್ಬಿಣ ಮತ್ತೆ ಕ್ಯಾಲ್ಸಿಯಂ ಮತ್ತೆ ಇತರ ಲೋಹಗಳ ಜೊತೆಗೆ ಸೇರ್ಕೊಂಡು ನಮ್ಮ ದೇಹಕ್ಕೆ ಕಬ್ಬಿಣ ಕ್ಯಾಲ್ಸಿಯಂ ಸಿಗದೇ ಇರೋ ಹಾಗೆ ಮಾಡಿಬಿಡುತ್ತೆ. ಅಂದ್ರೆ ಅವು ನಮಗೆ ದೊರೆಯೋದೇ ಇಲ್ಲ. ಇಂದಿನ ಕಾಲದಲ್ಲಂತೂ ಯುವತಿಯರಿಗಂತೂ ಸಾಕಷ್ಟು ಕಬ್ಬಿಣ ಹಾಗೂ ಕ್ಯಾಲ್ಸಿಯಂ ಒದಗಿಸುವ ಆಹಾರ ಬೇಕೇ ಬೇಕು. ಅವರ ದೇಹದಲ್ಲಿ ಮೂಳೆಗಳು ಗಟ್ಟಿಯಾಗುವುದಕ್ಕೂ ಅನಂತರ ಹೆರಿಗೆ ಸಮಯದಲ್ಲಿ ಬೆಳೆಯುವಂತಹ ಭ್ರೂಣಕ್ಕೆ ಆಹಾರ ಒದಗಿಸೋದಕ್ಕೂ ಸಹ ಇದು ಬೇಕು. ಇದಲ್ಲದೆ ಹೆಣ್ಣು ಮಕ್ಕಳಿಗೆ ಸಾಕಷ್ಟು ಒಳ್ಳೆ ಪ್ರೋಟೀನ್ ಕೂಡ ಕೊಡಬೇಕಾಗುತ್ತೆ. ಇವುಗಳಲ್ಲಿ ಅವರ ವಯಸ್ಸಿಗೆ ತಕ್ಕ ಹಾಗೆ ಅಥವಾ ಅವರ ಜೀವನ ಶೈಲಿಗೆ ತಕ್ಕ ಹಾಗೆ ಎಲ್ಲ ಅವಶ್ಯಕ ಅಮೈನೋ ಆಮ್ಲಗಳು ಸಹ ಇರಲೇಬೇಕು.
ಭಾರತದ ಮಹಿಳೆಯರಲ್ಲಿ ಬಹುತೇಕರಿಗೆ ರಕ್ತಹೀನತೆ ಇದೆ. ಇದನ್ನು ನಾವು ಪೋಷಣೆಯಿಂದ ತಡೆಯಬಹುದಾ? ಅಂತಹ ಉಪಾಯಗಳಿವೆಯೇ?
ಆಗ್ಲೇ ಹೇಳಿದ್ನಲ್ಲ, ಮಕ್ಕಳನ್ನ ಹೆರುವಂತಹ ವಯಸ್ಸಿನ ಭಾರತೀಯ ಮಹಿಳೆಯರಲ್ಲಿ 70% ಮಹಿಳೆಯರಲ್ಲಿ ಅನಿಮಿಯಾ ಇದೆ. ಇದು ಹಾರ್ಮೋನ್ಗಳಲ್ಲಿ ಆಗುವಂತಹ ಬದಲಾವಣೆಗಳಿಂದ ಹಾಗೂ ಮುಟ್ಟಿನ ಕಾರಣದಿಂದ ಬರುವಂತದ್ದು. ಇದಕ್ಕೆ ಒಂದು ಉಪಾಯ ಅಂತಂದ್ರೆ ಹೀಮ್ ಕಬ್ಬಿಣ ಇರುವಂತಹ ಆಹಾರವನ್ನ ಹೆಚ್ಚೆಚ್ಚು ಸೇವಿಸಬೇಕು. ಯಾಕೆಂದ್ರೆ ಈ ಬಗೆಯ ಕಬ್ಬಿಣವನ್ನ ನಮ್ಮ ದೇಹ ಸುಲಭವಾಗಿ ಅರಗಿಸಿಕೊಳ್ತದೆ. ಅಂದ್ರೆ ಪ್ರಾಣಿಜನ್ಯ ಆಹಾರಗಳು ಅಂದ್ರೆ ನಾನ್ ವೆಜ್ ಆಹಾರಗಳು ಈ ವಯಸ್ಸಿನಲ್ಲಿ ಉತ್ತಮ. ಸಸ್ಯಾಹಾರವನ್ನಷ್ಟೇ ಉಪಯೋಗಿಸುವವರು ಕಬ್ಬಿಣದ ಅಂಶಗಳ ಜೊತೆಗೆ ಕೆಲವು ಜೀವಸತ್ವಗಳು ಅಂದ್ರೆ ವೈಟಮಿನ್ಸ್ ಗಳನ್ನ ಬಳಸಬಹುದು. ಉದಾಹರಣೆಗೆ ನಾವು ಕಬ್ಬಿಣವಿರುವ ಆಹಾರದ ಜೊತೆಗೆ ಬೀಟಾ ಕ್ಯಾರೋಟಿನ್ ಅಥವಾ ಸಿ ಜೀವಸತ್ವ ಇರುವಂತಹ ಆಹಾರವನ್ನ ಸೇವಿಸಬಹುದು. ಇದೇನ್ ಮಾಡುತ್ತೆ, ಆಹಾರದಲ್ಲಿ Fe3+ ರೂಪದಲ್ಲಿರುವಂತಹ ಕಬ್ಬಿಣವನ್ನ ಸುಲಭವಾಗಿ ನಮ್ಮ ದೇಹಕ್ಕೆ ದಕ್ಕುವಂತಹ Fe2+ ಆಗಿ ಪರಿವರ್ತಿಸುತ್ತೆ. ಇದು ದೇಹಕ್ಕೆ ಸುಲಭವಾಗಿ ದೊರಕುವಂತದ್ದು. ಕಬ್ಬಿಣ ಜಾಸ್ತಿ ಇದ್ದ ಮಾತ್ರಕ್ಕೆ ಅದೆಲ್ಲ ನಮ್ಮ ದೇಹಕ್ಕೆ ಸಿಕ್ಕಿಬಿಡುತ್ತೆ ಅಂತಲ್ಲ. ಉದಾಹರಣೆಗೆ ಕ್ಯಾಲ್ಸಿಯಂ ಹೆಚ್ಚಿರುವಂತಹ ವಸ್ತುಗಳನ್ನ ಕಬ್ಬಿಣ ಹೆಚ್ಚಿರುವ ಆಹಾರದ ಜೊತೆಗೆ ಸೇವಿಸಬಾರದು. ನನ್ನದೊಂದು ಸಲಹೆ ಅಂತ ಅಂದ್ರೆ ಇವತ್ತಿನ ದಿನಗಳಲ್ಲಿ ನಾವು ಕಬ್ಬಿಣದ ಪಾತ್ರೆಗಳಲ್ಲಿ ಅಡಿಗೆ ಮಾಡೋದ್ರ ಬಗ್ಗೆ ಸಹ ಸ್ವಲ್ಪ ಯೋಚಿಸಬಹುದು. ಯಾಕೆಂದ್ರೆ ಕಬ್ಬಿಣದ ಪಾತ್ರೆಯಲ್ಲಿ ಅಡಿಗೆ ಮಾಡಿದಾಗ ಆಹಾರದಲ್ಲಿ ಅದರಲ್ಲಿ ಸಹಜವಾಗಿ ಇರೋದಕ್ಕಿಂತ 200 ಪಟ್ಟು ಹೆಚ್ಚು ಕಬ್ಬಿಣ ತಾನಾಗೆ ಕೂಡ್ಕೊಂಡ್ಬಿಡುತ್ತೆ. ಹೀಗಾಗಿ ಅಲ್ಯೂಮಿನಿಯಂ ಅಥವಾ ಸ್ಟೀಲ್ ಪಾತ್ರೆಗಳಲ್ಲಿ ಅಡಿಗೆ ಮಾಡೋದಕ್ಕಿಂತಲೂ ಈ ಕಬ್ಬಿಣದ ಪಾತ್ರೆಗಳಲ್ಲಿ ಅಡಿಗೆ ಮಾಡೋದು ಒಳ್ಳೆಯದು ಅನ್ನೋದು ನನ್ನ ಅಭಿಪ್ರಾಯ.
ಹಾಗಾದ್ರೆ ಮಕ್ಕಳಲ್ಲಿ ಕಬ್ಬಿಣದ ಮಾತ್ರೆಗಳನ್ನು ಸೇವಿಸುವಂದ್ರೆ ಏನೋ ಭಯ ಇವಾಗ, ಇದನ್ನ ನಾವು ಏಕೆ ಸೇವಿಸಬೇಕು, ಹೇಗೆ ಸೇವಿಸಬಹುದು?
ನಮ್ಮ ಭಾರತೀಯರಲ್ಲಿ ಸುಮಾರು 70% ಮಹಿಳೆಯರಿಗೆ ರಕ್ತಹೀನತೆ ಇದೆ ಅಂತ ನಾನು ಆಗ್ಲೇ ಹೇಳಿದ್ದೆ. ಅದರಲ್ಲೂ 40-50% ಮಕ್ಕಳಲ್ಲಿ ರಕ್ತಹೀನತೆ ಇದೆ. ಈ 2 ವರ್ಷ ವರ್ಷಕ್ಕಿಂತಲೂ ದೊಡ್ಡ ಮಕ್ಕಳು ರಕ್ತಹೀನತೆಯಿಂದ ತುಂಬಾ ಬಳಲ್ತಾ ಇದ್ದಾರೆ. ಇದನ್ನ ತಡೆಯುವ ಒಂದು ಉಪಾಯ ಅಂದ್ರೆ ಮೊದಲೇ ಹೇಳಿದ ಹಾಗೆ ಕಬ್ಬಿಣವನ್ನ ಪೂರಕ ಅಂಶವನ್ನಾಗಿ ಕೊಡೋದು. ರಕ್ತಹೀನತೆಗೆ ಹಲವಾರು ಕಾರಣಗಳಿದೆ. ಫೋಲಿಕ್ ಆಮ್ಲ ಕೊರತೆಯಿಂದಲೂ ಆಗಬಹುದು ಅಥವಾ ಈ B12 ಜೀವಸತ್ವದ ಕೊರತೆಯಿಂದಲೂ ಆಗಬಹುದು. ಆದ್ರೆ ಹೆಚ್ಚಿನ ಮಟ್ಟಿಗೆ ನಾವು ಕಾಣೋದು ಅಂದ್ರೆ ಈ ಕಬ್ಬಿಣದ ಕೊರತೆಯಿಂದ ಆದಂತಹ ರಕ್ತಹೀನತೆ. ನಿತ್ಯ ಸೇವಿಸುವಂತಹ ಆಹಾರ ದೇಹಕ್ಕೆ ಬೇಕಾದಷ್ಟು ಕಬ್ಬಿಣವನ್ನ ಪೂರೈಸುತ್ತಿಲ್ಲ ಅಂತ ಅನ್ನೋದಾದ್ರೆ ಮಕ್ಕಳು ರಕ್ತಹೀನತೆಯಿಂದ ಬಳಲ್ತಾರೆ. ಇಂತಹ ಸಂದರ್ಭದಲ್ಲಿ ಹೆಚ್ಚಿನ ಕಬ್ಬಿಣವನ್ನ ಪೂರೈಸೋದು ಹೇಗೆ ಅನ್ನೋದೇ ಪ್ರಶ್ನೆ ಆಗ್ಬಿಡುತ್ತೆ. ಅಂತಹ ಸಂದರ್ಭದಲ್ಲೇ ಮಕ್ಕಳಿಗೆ ಕಬ್ಬಿಣದ ಗುಳಿಗೆಗಳನ್ನ ಕೊಡ್ತಾರೆ. ಆದ್ರೆ ಇಲ್ಲೊಂದು ಸಮಸ್ಯೆ ಇದೆ. ಕಬ್ಬಿಣವನ್ನ ಅರಗಿಸ್ಕೊಳ್ಳೋದು ಕೂಡ ಸಮಸ್ಯೆನೆ. ಕಬ್ಬಿಣವನ್ನ ಗುಳಿಗೆಗಳ ರೂಪದಲ್ಲಿ ಅಷ್ಟೊಂದು ಪ್ರಮಾಣದಲ್ಲಿ ಕೊಟ್ಟಾಗ ಅರಗಿಸಿಕೊಳ್ಳೋದಕ್ಕೆ ನಮ್ ದೇಹಕ್ಕೂ ಕೂಡ ಸ್ವಲ್ಪ ಕಷ್ಟ ಆಗುತ್ತೆ. ಕೆಲವೊಮ್ಮೆ ಇದರಿಂದ ಈ ಹೊಟ್ಟೆ ಕಟ್ಟದಂಗಾಗ್ಬಹುದು ಅಥವಾ ಅಲ್ಪ ಸ್ವಲ್ಪ ಕಷ್ಟ ಆಗ್ಬಹುದು. ಅದರಿಂದ ಮಕ್ಕಳು ಸ್ವಲ್ಪ ಇದನ್ನ ಸೇವಿಸೋದಕ್ಕೆ ಹಿಂಜರಿತಾರೆ ಅಷ್ಟೇ, ಅದು ಬಿಟ್ರೆ ಇನ್ನೇನು ಇಲ್ಲ.
ವಯಸ್ಸಾದ ಮಹಿಳೆಯರಿಗೆ ಎಂತಹ ಪೋಷಣೆ ಸಿಗಬೇಕು? ಅವರಿಗೂ ಏನಾದರೂ ವಿಶೇಷ ಆಹಾರ ಬೇಕಾ?
ಹೌದೌದು, ಖಂಡಿತ ಬೇಕು. ವಯಸ್ಸಾದವರ ಬಗ್ಗೆ ಹೇಳೋದಾದ್ರೆ ಅವರಿಗೆ ಡಯಾಬಿಟಿಸ್, ರಕ್ತದ ಒತ್ತಡವೋ ಇನ್ಯಾವುದೋ ಕಾಯಿಲೆಗಳು ಇರಬಹುದು. ಜೊತೆಗೆ ಏನಾಗುತ್ತೆ ಅಂದ್ರೆ ಈ ಗಂಡ ಸತ್ತದ್ರಿಂದಲೋ ಇನ್ಯಾವುದೋ ಕಾರಣದಿಂದಲೋ ಒಂಟಿಯಾಗಿ ಬದುಕುತ್ತಾ ಇರುವುದರಿಂದಲೋ ಮಾನಸಿಕ ಒತ್ತಡಗಳು ಇರಬಹುದು. ಇದರಿಂದಾಗಿ ತಾವೇ ಅಡುಗೆ ಮಾಡಿ ಊಟ ಮಾಡೋದಕ್ಕೆ ಎಷ್ಟೋ ಜನರಿಗೆ ಆಸಕ್ತಿನೇ ಕಡಿಮೆ ಆಗ್ಬಿಟ್ಟಿರುತ್ತೆ. ಅಥವಾ ಈ ವಯಸ್ಸಾಗಿ ಹಲ್ಲುಗಳು ಉದುರಿಯೋ ಅಥವಾ ಹೊಟ್ಟೆಯಲ್ಲಿ ಆಮ್ಲಗಳು ಕಡಿಮೆ ಇರೋದ್ರಿಂದ ಆಹಾರ ಜೀರ್ಣವಾಗುವುದರಲ್ಲಿ ಸಹ ತೊಂದರೆ ಇರಬಹುದು. ಅಲ್ಲದೆ ಏನಾಗುತ್ತೆ ಅಂದ್ರೆ ಈ ಮುಟ್ಟು ನಿಂತಿರುವುದರಿಂದ ಬಹಳಷ್ಟು ಮಂದಿಗೆ ಆಸ್ಟಿಯೋಪೋರೋಸಿಸ್ ಇರುತ್ತೆ. ಇವರಲ್ಲಿ ಈಸ್ಟ್ರೋಜನ್ ಹಾರ್ಮೋನಿನ ಪ್ರಮಾಣ ಬಹಳ ಕಡಿಮೆ. ಈ ಎಸ್ಟ್ರೋಜನ್ ಹಾರ್ಮೋನು ಮೂಳೆಗಳಿಂದ ಕ್ಯಾಲ್ಸಿಯಂ ಕರಗಿ ಹೋಗದಂತೆ ನೋಡಿಕೊಳ್ಳುವಂತಹ ಒಂದು ಹಾರ್ಮೋನ್. ಈ ಹಾರ್ಮೋನೇ ಕಡಿಮೆ ಆಗೋದ್ರಿಂದ ಮೂಳೆಗಳಲ್ಲಿದ್ದಂತಹ ಕ್ಯಾಲ್ಸಿಯಂ ಕರಗಿ ಹೋಗ್ತಾ ಇರುತ್ತೆ. ಇದು ಇವರಿಗೆ ತಿಳಿದೇ ಇರುವುದಿಲ್ಲ. ಸಾಮಾನ್ಯವಾಗಿ ಈಗ ಏನಾಗುತ್ತೆ, ದೇಹದಿಂದ ಏನು ಕಳೆದು ಹೋಗ್ತಿದೆಯೋ ಅದನ್ನ ನಾವು ಪೂರೈಸಬೇಕಾಗತ್ತೆ ಅಲ್ವಾ. ವಯಸ್ಸಾದ ಕಾರಣ ಅವರ ಚಟುವಟಿಕೆಯೂ ಸಹ ಕಡಿಮೆ ಆಗಿರುತ್ತೆ. ಇವೆಲ್ಲವನ್ನ ಗಮನಿಸಿದ್ರೆ ವಯಸ್ಸಾದ ಮಹಿಳೆಯರಿಗೆ ಬಹಳಷ್ಟು ಪ್ರೋಟೀನ್ ಬೇಕು. ಸುಲಭವಾಗಿ ಜೀರ್ಣವಾಗುವಂತಹ ಆಹಾರ ಆದ್ರೆ ಒಳ್ಳೇದು. ಇವರಿಗೆ ಕ್ಯಾಲ್ಸಿಯಂ ಅಂತೂ ಬೇಕೇ ಬೇಕು. ಇತ್ತೀಚೆಗೆ ಮಾರುಕಟ್ಟೆಯಲ್ಲಿ ಸುಲಭವಾಗಿ ಪ್ರೋಟೀನ್ ಅನ್ನ ಜೀರ್ಣಿಸುವಂತಹ ಎನ್ಝೈಮ್ ಪೂರಕವಾದಂತಹ ಆಹಾರಗಳು ದೊರೀತಾ ಇದೆ. ಜಠರದಲ್ಲಿ ಆಮ್ಲ ಕಡಿಮೆ ಇರುವುದರಿಂದ ಪ್ರೋಟೀನ್ ಅನ್ನ ಅರಗಿಸಿಕೊಳ್ಳಲು ಕಷ್ಟವಾದ ಸಂದರ್ಭದಲ್ಲಿ ಇವು ಅವರ ಸೇವಿಸದಂತಹ ಪ್ರೋಟೀನ್ ದೇಹಕ್ಕೆ ಸೇರುವಂತೆ ನೆರವಾಗುತ್ತೆ. ಇನ್ನು ಕೆಲವು ಉತ್ಪನ್ನಗಳು ಈ ಕಿಣ್ವಗಳಂತೆ ಕೆಲಸ ಮಾಡಬಹುದು. ಹೈಡ್ರೋಲೈಸ್ ಆದ ಪ್ರೋಟೀನ್ಗಳು ಸುಲಭವಾಗಿ ಅರಗುವಂತೆ ಮೊದಲೇ ಜೀರ್ಣಿಸಿದಂತವು. ಇದನ್ನ ಸೇವಿಸಿದಾಗ ಸುಲಭವಾಗಿ ದೇಹಕ್ಕೆ ಕೂಡಿಕೊಳ್ಬಿಡುತ್ತೆ. ಉಳಿದ ಆಹಾರಗಳ ತರ ದೇಹದೊಳಗೆ ಹೀರಿಕೊಳ್ಳೋದಕ್ಕೆ ಅಥವಾ ಜೀರ್ಣಕ್ರಿಯೆ ಪೂರ್ಣ ಆಗಬೇಕು ಅಂತ ಕಾಯಬೇಕಿಲ್ಲ. ನೇರವಾಗಿ ದೇಹ ಇದನ್ನ ಹೀರಿಕೊಳ್ಳಬಲ್ಲದು.
ಧನ್ಯವಾದಗಳು ಮೇಡಮ್.
ಧನ್ಯವಾದಗಳು ಅಮೃತ.
ಕೇಳುಗರೆ, ಇದು ಈ ಪಕ್ಷದ ಊಟಪಾಠ. ರುಚಿಯಾಗಿತ್ತು ಎಂದುಕೊಳ್ಳುತ್ತೇವೆ. ಇದರ ರಚನೆ ಕೊಳ್ಳೆಗಾಲ ಶರ್ಮಾ, ಕನ್ನಡ ರೂಪಾಂತರ ಮಾದಲಾಂಬಿಕಾ ಮತ್ತು ಅಮೃತೇಶ್ವರಿ, ಪ್ರಸ್ತುತಿ ನವ್ಯಾಯನ್ ಅಮೃತೇಶ್ವರಿ ಹಾಗೂ ಶರತ್ ಬಿಜೂರು, ಸಂಗೀತ ಯೂಟ್ಯೂಬ್ ಹಾಗೂ ಪ್ರಿಯಾ ವಿಡಿಯೋಸ್ ಮತ್ತು ಸರಿಗಮಪದ ಕೃಪೆ. ಊಟಪಾಠದ ನಿರ್ಮಾಣ ಹಾಗೂ ವಿತರಣೆ ಸಿಎಸ್ಐಆರ್ ಸಿಎಫ್ಟಿಆರ್ಐ. ಈ ಉಚಿತ ಪತ್ರಿಕೆಯನ್ನು ನೀವು ಉಚಿತವಾಗಿ ಎಲ್ಲರೊಡನೆ ಹಂಚಿಕೊಳ್ಳಬಹುದು. ಊಟಪಾಠದ ಬಗ್ಗೆ ಸಲಹೆ ಸಂದೇಹಗಳು ಇದ್ದಲ್ಲಿ ನೇರವಾಗಿ ವಾಟ್ಸ್ಆಪ್ ಮೂಲಕ 9441920618 0821251510 ನಂಬರನ್ನು ಸಂಪರ್ಕಿಸಿ, ಇಲ್ಲವೇ ಕರೆ ಮಾಡಿ. ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ದೊರಕಿಸಲು ಊಟಪಾಠ ಪ್ರಯತ್ನಿಸಿದು. ಮುಂದಿನ ಪಕ್ಷ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಬಾಯ್ ಬಾಯ್.